ಇನ್ನು ಜಾತಕ ನೋಡಿ ಮತ್ತೊಂದು ಮದುವೆ ಆಗುವ, ನನಗೆ ಅಂತಲ್ಲ ಇವರೆಲ್ಲ ನಿಂದೆ ಮಾಡ್ತಾರಲ್ಲ ಅದಕ್ಕಾಗಿ ಅಂತ ಹೇಳಿ ಲೆಕ್ಕ ಹಾಕಿ ಜಾತಕ ನೋಡಿದಾಗ ಒಂದು ಜಾತಕ ನೋಡಿ ನಮಗೆ ಕೂಡಿ ಬಂತು. ಅಲ್ಲಿ ಏನುಂಟು, ಹಲವು ಮಕ್ಕಳ ತಾಯಿ ಆಗುವ ಯೋಗ್ಯ ಉಂಟು, ಯೋಗ ಉಂಟು ಅಂತ ಬಂತು. ಮತ್ತೆ ತಡ ಮಾಡಲಿಲ್ಲ, ಮದುವೆ ಆದ. ಮದುವೆ ಹೇಗಾಯ್ತು ಅಂತ ಕೇಳಬೇಡಿ, ಯಾಕೆಂದ್ರೆ ಮದುವೆ ನನಗೆ ಗೊತ್ತು, ನಮ್ಮ ಪಕ್ಕದ ಮನೆಯವರಿಗೆ ಗೊತ್ತು. ಆ ಲೆಕ್ಕದಲ್ಲ ಮದುವೆ ಆಯ್ತು.
ಪಕ್ಕದ ಮನೆಯವರಿಗೆ
ಹೇಳಲಿಕ್ಕೆ ಹೋಗಲಿಲ್ಲ, ಅವರಿಗೆ ಸುದ್ದಿ ಆಗಿದೆ ಅಷ್ಟೇ. ಹಾಗೆ ಆ ನೆಲೆಯಲ್ಲ ಮದುವೆ ಆಯ್ತು. ಮದುವೆ ಆಯ್ತು, ಮದುವೆ ಆದ್ಮೇಲೆ ಪುರುಸೋತಿಲ್ಲ ನಮಗ. ಅದದ್ದೇನು ಕೇಳಿದ್ರೆ ಮಕ್ಕಳೇ ಬಿಟ್ಟರೆ ಬೇರೆ ಏನಾಗಲಿಲ್ಲ. ಈಗ ತಲೆ ಬಿಸಿ ಹೆಚ್ಚಿಗೆ ಆಗ್ತು ನೋಡಿ, ಮಕ್ಕಳಿಲ್ಲದೆ ಹೋದ್ರೂ ಅಡ್ಡಿಲ್ಲಾಗಿತ್ತು. ಈಗ ಮಕ್ಕಳನ್ನ ಸಾಕುವ ಹೊಣೆಗಾರಿಕೆ ನನ್ನದ್ದಲ್ವ. ಮಕ್ಕಳು ಎಷ್ಟು ಕೇಳಿದ್ರೆ ಲೆಕ್ಕಕ್ಕೆ 11 ಉಂಟು. ಅದರಲ್ಲಿ ಹೆಣ್ಣೆ ಹೆಚ್ಚಿಗೆ ಉಂಟು, ಗಂಡು ಕಡಿಮೆ ಉಂಟು. ಹೀಗಾಗಿ ಎಳೆ ಮಕ್ಕಳನ್ನು ಸಾಕಬೇಕಾದ ಜವಾಬ್ದಾರಿ ನನ್ನದ್ದು. ಕೆಲಸ ಮಾಡುವುದಕ್ಕೂ ಅಥವಾ ಮತ್ತೇನಾದ್ರು ಮಾಡ್ಲಿಕ್ಕೆ ಕೂಡುವುದಿಲ್ಲ. ಆದ್ರಿಂದ ನನಗಿರುವ ದಾರಿ ಅಂದ್ರೆ ಬಿಚ್ಚಾಟನೆ. ಹಾಗಾಗಿ ಬೆಳಿಗ್ಗೆ ಎದ್ದು ಹೊರಟದ್ದೆ, ನೋಡೋಣ ಮುಂದೆ ಹೋಗ್ತೇನೆ.
ಅಯ್ಯೋ, ಇದ್ಯಾರು ಭಟ್ರು?
ನಾನೇ.
ಅಯ್ಯೋ, ನಿಮ್ಮ ಅವಸ್ಥೆ
ಏನ್ ಮಾಡುವ, ನಮ್ಗೆ ಇದೇ ಅವಸ್ಥೆ ವ್ಯವಸ್ಥೆ ಆಗಿದೆ ಅಷ್ಟೇ.
ಇನ್ನೇನು ನೀವು ಇಲ್ಲಿ ಈ ವನದಲ್ಲಿ?
ಯಾಕಂದ್ರೆ ವನಕ್ಕೆ ಬರಬೇಕು ಅಂತಲೇ ಬಂದಿದ್ದಲ್ಲ.
ಮತ್ತೆ ಹೂಬೈಲಿಕ್ಕೆ ಬಂದಿದ್ದೀರ?
ಅಲ್ಲಪ್ಪ, ಹೋಗ್ತಾ ನನಗೆ ಇಲ್ಲಿ ವನ ಸಿಕ್ಕಿದ್ದಷ್ಟೇ.
ಹಾಗೆ ಬಟ್ರೆ, ನಿಮ್ಮ ಅವಸ್ಥೆಯನ್ನು ನೋಡುವಾಗ ನಗು ಬರ್ತಾ ಉಂಟು.
ಯಾಕೋ,
ನೀವು ಒಬ್ಬರಲ್ಲ, ಜೊತೆಗೆ ಎಂಟತ್ತು ಮಕ್ಕಳಿದ್ದಾರೆ. ಹೌದಾ ಬಟ್ರೆ? ನೀವು ಸ್ನಾನ ಮಾಡಿದ ಎಷ್ಟು ಸಮಯ ಆಯ್ತು?
ಯಾಕಮ್ಮ,
ನಿಮ್ಮ ಯಜ್ಞೋಪವಿತವನ್ನು ನೋಡುವಾಗ ಅದರಲ್ಲಿ ಎಷ್ಟು ಕೊಲೆ ಹಿಡಿದಿದೆ. ಅಯ್ಯೋ, ನಿಮ್ಮ ಅವಸ್ಥೆ
ಏನ್ ಮಾಡುದು ಹೇಳು.
ಹೊಟ್ಟೆ ನೋಡಿದ್ರೆ ಬೆನ್ನನ್ನು ಸೇರಿಕೊಂಡಿದೆ. ನೀವು ಎಲ್ಲಿ ಹೋಗುವವರು? ಇಲ್ಲಿ ಏನು ಮಾಡುದು?
ಭಟ್ರೆ, ನೀನಾದ್ರೂ ನಿಮ್ಮ ಅವಸ್ಥೆ ಏನು ಅಂತ ಕೇಳಿದೆಯಲ್ಲ. ಸಂತೋಷ ಆಯ್ತು ತಾಯಿ. ಬಡತನದಲ್ಲಿ ಬೆಂದು ಬಳಲಿ ಬೆಂಡಾಗಿ ಹೋದವನು ನಾನು. ಮತ್ತೆ ಕೇಳಿಗೆ 10-11 ಮಕ್ಕಳು ಬೇರೆ. ನನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುವುದೇ ಕಷ್ಟ. ಈ ಮಕ್ಕಳ ಹೊಟ್ಟೆ ಹೇಗೆ ಹೊರಬೇಕು ಹೇಳು. ಬಟ್ಟೆ ಹರಿದಿದೆ ಅಂತ ಹೇಳಿದೆಯಲ್ಲ.
ಹೌದು,
1 ಲಕ್ಷದಲ್ಲಿ ನಮಗೆ ತಲೆ ಬಿಸಿ ಇಲ್ಲ. ಅಲ್ಲಮ್ಮ, ಈಗ ಬಟ್ಟೆ ಒಳ್ಳೇದಿದ್ರೆ ಹರಿತದೆ ಹೇಳು ತಲೆ ಬಿಸಿ ಇತ್ತು. ಹರಿದ ಬಟ್ಟೆ ಆದ್ರೆ ಮತ್ತೆ ಹರಿತದೆ ಹೇಳು ತಲೆ ಬಿಸಿ ನಮಗಿಲ್ಲ.
ಇದು ಒಳ್ಳೆ
ಮಾನ ಮುಚ್ಚಿಕೊಳ್ಳಿಕ್ಕಾದ್ರೆ ಆಯ್ತಷ್ಟೇ. ಈಗ ಆ ಪ್ರಮಾಣದಲ್ಲಿ ಇದ್ದೇನೆ. ಒಂದು ಉಪಕಾರ ಮಾಡುತ್ತಾಯೆ.
ಏನಾಗಬೇಕು?
ಬಡಸ್ಥಿಕಿಯಿಂದ ಬಳಲಿ ಬೆಂಡಾಗಿದ್ದೇನೆ ಅಂತ ಹೇಳಿದ್ನಲ್ಲ, ಬದುಕಿಗೆ ಆಧಾರವಾಗಿ ಬದುಕಬೇಕು ಅಂತಾದ್ರೂ ಹೊಟ್ಟೆಗೆ ಏನಾದ್ರೂ ಬೇಕಲ್ಲ. ಅಷ್ಟಕ್ಕಾಗಿ ಏನಾದ್ರೂ ಕೊಡುತ್ತಾಯೆ. 4 ದಿವಸ ನಿನ್ನ ಹೆಸರು ತಿಂದುಕೊಳ್ತೇನೆ.
ಸಾಕು ಮಾಡಿ, ಸಾಕು ಮಾಡಿ. ಭಟ್ರೆ,
ಓ,
ನೀವು ನನ್ನಲ್ಲಿ ಭಿಕ್ಷೆ ಕೇಳುದಾ?
ಹೌದಮ್ಮ.
ನಿಮ್ಗೆ ಕೊಟ್ಟ ಸಲಗಿ ಜಾಸ್ತಿ ಆಯ್ತು.
ಯಾಕೆ ತಾಯೇ?
ನಾನು ಸ್ವಲ್ಪ ಸಲಗಿಯಿಂದ ಮಾತಾಡಿದ್ರೆ ಹೇಗೆಲ್ಲ ಹೇಳುವ ನೀವು?
ಏನ್ ಹೇಳಿದೆ ನಾನು?
ಭಿಕ್ಷೆ ಯಾರಲ್ಲಿ ಕೇಳಬೇಕು ಅಂತ ಗೊತ್ತಿಲ್ಲ ನಿಮಗೆ?
ನಮ್ಮಂತ ಬಡವರು ನಿಮ್ಮಂತ ಧನಿಕರಲ್ಲೇ ಕೇಳಬೇಕು.
ನಾನು ರಾಜಕುಮಾರಿ, ಗೊತ್ತಂತ.
ಹಾಗಾಗಿ ನಿನ್ನನ್ನು ಕೇಳಿದ್ದು?
ನನ್ನನ್ನು ಕೇಳುವ?
ಮತ್ತೆ
ಅರಮನೆಗೆ ಹೋಗ್ಬೇಕಿತ್ತು, ನನ್ನ ಅಪ್ಪನಲ್ಲಿ ಕೇಳಬೇಕಿತ್ತು. ನಿಮ್ಮ ಅಹಂಕಾರವೇ, ಎಂಟತ್ತ ಮಕ್ಕಳೇ ಅಲ್ಲ, ಸಗಣಿಯಲ್ಲಿ ಹುಳು ಹುಟ್ಟಿಕೊಂಡ ಹಾಗೆ, ಅಲ್ಲ ಹಂದಿ ಮರಿ ಹಾಕಿದ ಹಾಗೆ.
ಏನು
ನಿಮ್ಮ ಮುಖಕ್ಕೆ ಹೊಟ್ಟೆ ಬಂದಿದ?
ಏನು ಕೊಡುವ ಮನಸ್ಸು ನಿಮ್ಗೆ ಉಂಟು ಅಂತಾದ್ರೆ ಕೊಡುವುದೇನು ಕಷ್ಟ ಇಲ್ಲ.
ಏನು?
ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ಒಂದು ಆಭರಣ ಉಂಟಲ್ಲ, ಅಷ್ಟೆಲ್ಲ.
ಹೌದು,
ಅದರೊಳಗೆ ಒಂದನ್ನು ತೆಗೆದು ಕೊಟ್ರೆ ನನಗೆ ಕೆಲವು ತಿಂಗಳು ಆಗ್ಲಿಕ್ಕಿಲ್ವ?
ಬಟ್ರೆ ಸ್ವಲ್ಪ ನನಗೆ ಬಿಗಿಡಿದ ಮಾತಾಡಿ. ನನ್ನ ಕೊಳ್ಳಲ್ಲಿರುವ ಇರುವಂತಹ ಆಭರಣವನ್ನು ಕೇಳ್ತೀರಾ?
ಹೌದು.
ನಿಮ್ಗೆ ಆಭರಣ
ಕೊಡ್ತೀನಿ?
ಹೊರಟೋಗ್ತೀರ?
ಕೊಡುವುದಿಲ್ಲ. ಏನ್ ಹೇಳಿದ ನೀನು? ಬಡವ ಬ್ರಾಹ್ಮಣ ನಾನು ಹೌದು, ಆದ್ರೂ ಬಡವನಾದ್ರೂ ನಾನು ಬ್ರಾಹ್ಮಣ ಎನ್ನುವ ಪ್ರಜ್ಞೆ ನೀನು ಇಟ್ಕೊಳ್ಳಿಲ್ಲ. ನನ್ನ ಕಷ್ಟದಲ್ಲಿ ಬಂದು ಕೇಳಿದ್ರೆ ಕೊಡುವ ಮನಸ್ಸಿಲ್ಲ ಅಂತಾದ್ರೆ ನಿನ್ನ ಕೊಡದೆ ಹೋದ್ರೆ ತೊಂದರೆ ಇರಲಿಲ್ಲ. ಏನು ಹಂದಿ ಮರಿ ಇಟ್ಟಾಗೆ ನಾನು 10-11 ಮಕ್ಕಳನ್ನು ಪಡೆದದ್ದ?
ಹೌದು.
ಈ ರೀತಿ ಮದಾಂಗಳಾಗಿ ಮಾತಾಡಿದೆಯಲ್ಲ, ಇದು ನಿನಗೆ ಶಾಪ. ಬಡವನಾದ ನನ್ನನ್ನು ಹೀಯಾಳಿಸಿದ್ದೀಯ, ಮಕ್ಕಳನ್ನು ನೀನು ಶೂಕರಕ್ಕೆ ಹೋಲಿಸಿದ್ದೀಯ. ಹಾಗಾಗಿ ಇದು ನಾನು ಕೊಡುವ ಶಾಪ ಇಷ್ಟೇ.
ಏನು
ಹಿರಿವಂತಿಕೆ ಇದ್ರೆ ಎಲ್ಲವೂ ಆಗ್ತದಂತ ತಿಳ್ಕೊಂಡಿದ್ದೀಯಲ್ಲ. ಮುಂದೆ ನಿನಗೆ 101 ಮಕ್ಕಳು ಹುಟ್ಟಿ ನಿನ್ನ ಮಾತನ್ನು ಕೇಳದೆ ನಿನ್ನ ಕಣ್ಣು ಮುಂದೆ ಸರ್ವನಾಶ ಆಗಿ ಹೋಗಬೇಕು. ಅದನ್ನು ನೋಡಿ ನೀನು ಕೊರಗಿ ಕೊರಗಿ ಸಾಯಬೇಕು.
ಶಾಪ.
ಿನೊಳಗೆ ಬಾಗೀರದೇ ಬುರದಿ ಬಾಗೀರದೇ
ಮುಕುಟದ ಮಣಿಯಂತೆ ರಂಜಿಸುವಂತ ಆ ಮಹಿಮಾನ್ವಿತ ಚಂದ್ರನಿಂದ ಪ್ರತಿಷ್ಠಾಪಿತವಾದಂತಹ ಪಾವನ ವಂಶವಲ್ಲವೇ ನಮ್ಮದು. ನನ್ನಪ್ಪ ದುಃಖಿತನಾಗಿ ಮನೆಯಲ್ಲಿರುವ ಹೊತ್ತಿಗೆ ಅವನ ದುಃಖವನ್ನು ನಿವಾರಿಸಿಕೊಡುವುದರ ಮೂಲಕ ನನ್ನ ಪುತ್ರತ್ವದ ಸಾರ್ಥಕತೆ ಎಂಬ ನೆಲೆಯಲ್ಲಿ ಹೊಳೆಯ ಬದಿಯಲ್ಲಿದ್ದಂತಹ ಆ ಸತ್ಯವತೀ ದೇವಿಯನ್ನು ಕರೆತಂದು ಆ ನನ್ನಪ್ಪ ಶಂತನು ಮಹಾರಾಜನಿಗೆ ಮದುವೆ ಮಾಡಿಸಿದ ಪರಿಣಾಮ ಇಚ್ಛಾಮರಣದ ವರವು ನನ್ನ ಪಾಲಿಗೆ ಅನುಗ್ರಹೀತವಾಯಿತು. ಬಹುಶಃ ಈ ವಂಶವಲ್ಲರಿ ನನ್ನಿಂದ ಕಾಪಿಡಲ್ಪಡಬೇಕು ಎಂಬ ಉದ್ದೇಶ ಒಂದನ್ನು ಬಿಟ್ಟರೆ ಈ ನನ್ನ ಇಚ್ಛಾಮರಣಕ್ಕೆ ಅರ್ಥವೋ ಉದ್ದೇಶವೋ ಏನೇನೂ ಸಿಗುವುದಿಲ್ಲ. ಅಂದಿನಿಂದ ಇಂದಿನ ತನಕವೂ ಆ ದಿಸೆಯಲ್ಲೇ ಸಾಗಿ ಬಂದಿದ್ದೇನೆ. ಪರಿಣಾಮದಿಂದಲೇ ಅಲ್ಲವೇ ಚಿತ್ರವೀರ್ಯ ವಿಚಿತ್ರವೀರ್ಯಾದಿಗಳ ಸಣ್ಣ ಜನನ ಈ ಮನೆಯಲ್ಲಿ ಆದುದು. ನಾಮ ಮಾತ್ಸರ್ಯವನ್ನು ತಳೆದಂತಹ ಒಬ್ಬನೊಬ್ಬ ಚಿತ್ರಸೇನ ಗಂಧರ್ವನಿಂದ ಚಿತ್ರವೀರ್ಯ ಅಳಿದ ಬಳಿಕ ವಿಚಿತ್ರವೀರ್ಯನ ಭವಿತವ್ಯ ಭವ್ಯವಾಗುವತ್ತ ಅವನಿಗೆ ಕಾಶಿ ರಾಜಕುಮಾರಿಯರಾದಂತಹ ಅಂಬಿಕೆ ಅಂಬಾಲಿಕೆಯವರೊಂದಿಗೆ ವಿವಾಹವನ್ನು ಏರ್ಪಡಿಸಿಕೊಟ್ಟೆ. ವೇದವ್ಯಾಸರ ಅನುಗ್ರಹ ವಿಶೇಷದಿಂದ ಇಬ್ಬರು ಮಕ್ಕಳು ಆ ಉಭಯ ರಾಣಿಯರಲ್ಲಿ ಹುಟ್ಟಿಕೊಂಡ್ರು. ಒಬ್ಬಾತ ಧೃತರಾಷ್ಟ್ರ, ಹುಟ್ಟಿನಿಂದಲೇ ಕುರುಡ. ಇನ್ನೊಬ್ಬ ಪಾಂಡು, ಅವನು ರೋಗಿಷ್ಟ. ಆದರೆ ಕುರುಡನಿಗಿಂತ ಮೆಳ್ಳೆಗಣ್ಣು ವಾಸಿ ಎಂಬ ನಾಡಾಡಿಗಳ ಮಾತಿನ ರೀತಿಯ ಧೃತರಾಷ್ಟ್ರ ಅರಸೊತ್ತಿಗೆ ಎಂದು ಒಪ್ಪಿದ್ರು. ಗರ್ಭಗುಡಿಯಲ್ಲಿರುವಂತಹ ವಿಗ್ರಹದ ಹಾಗೆ ಚಕ್ರವರ್ತಿ ಎನ್ನಿಸಿಕೊಂಡು ಊರಿನ ಮೇಲೆ ದಿಗ್ವಿಜಯಗಳನ್ನೆಲ್ಲ ಸಾಧಿಸಿಕೊಳ್ಳುತ್ತಿರುವಂತಹ ಆ ಪಾಂಡು ದೇವಸ್ಥಾನದ ಹೊರಗಡೆ ತಿರುಗುವಂತಹ ಉತ್ಸವದ ಮೂರ್ತಿಯ ಹಾಗೆ. ರಾಜ್ಯಭಾರವೇನು ಸುಸೂತ್ರವಾಗಿ ಸಾಗುತ್ತಿದೆ. ತನ್ನ ದಿಗ್ವಿಜಯದ ಕಾಲದಲ್ಲೇ ಮಾದ್ರಾದೀಶ್ವರನ ಮಗಳಾದಂತಹ ಮಾದ್ರಿ ಎಂಬವಳನ್ನು, ಅದಕ್ಕೂ ಪೂರ್ವದಲ್ಲಿ ಕುಂತಿಭೋಜನ ಮಗಳಾದಂತಹ ಕುಂತಿ ಎಂಬವಳನ್ನು ಪಾಂಡು ಮದುವೆಯಾದದ್ದೇನೋ ಹೌದು. ಅರಮನೆಯಲ್ಲೇ ಇರುವಂತಹ ಕುರುಡನಿಗೆ ಮದುವೆಯೊಂದನ್ನು ಮಾಡಿಸಬೇಕಾದ ಗುರುತರವಾದ ಹೊಣೆಗಾರಿಕೆ, ಈ ಸಿಂಹಾಸನದ ಪರುಪತಿಯನ್ನೊಪ್ಪಿದ ನನಗೆ ಕರ್ತವ್ಯ. ಅಷ್ಟಾಗುವಾಗಲೇ ಸಂದೇಶ ಚರನೋರ್ವನಿಂದ ನಮ್ಮ ಜಂಬೂದ್ವೀಪದ ಹೊರಗಡೆ ಇರುವಂತಹ ಗಾಂಧಾರ ದೇಶದಲ್ಲಿ ಒಬ್ಬಳು ಸಕಲ ಸಲ್ಲಕ್ಷಣ ಭರಿತೆಯಾದಂತಹ ವಧು ಗಾಂಧಾರ ರಾಜನಿಗೆ ಮಗಳಾಗಿ ಇರುವುದು ತಿಳಿದು ಬಂದಿದೆ. ಹೆಣ್ಣನ್ನು ತರುವುದು ಎಲ್ಲಿಂದ ಎಂಬುದು ಮುಖ್ಯ ಅಲ್ಲ, ಎಂಥವಳಾಗಿದ್ದಾಳೆ ಎನ್ನುವುದು ಮುಖ್ಯ. ಒಬ್ಬ ಅರಸನ ಮಗಳು ನಮ್ಮಲ್ಲಿ ಬೇಕೆಂದು ಬಯಸಿದ್ರೆ ಹೆಣ್ಣು ಕೊಡುವವರು ಇದ್ದಾರೋ ಇಲ್ಲವೋ, ಅಪ್ಪಂದ್ರು ಕೊಟ್ಟಾರು, ಬಂದ ಹೆಣ್ಣುಗಳು ಎಷ್ಟರ ಮಟ್ಟಿಗೆ ಇದನ್ನು ಒಪ್ಪಿಕೊಂಡಾರು? ಕಣ್ಣಿಲ್ಲದ ಕುರುಡನ ಸೇವೆಯನ್ನು ಅವರನ್ನು ವಂಚಿಸುವಂತಹ ಉದ್ದೇಶವೂ ನನಗಿಲ್ಲ. ದೇಶದ ಹೊರಗಿರುವಂತಹ ಹೆಣ್ಣೊಬ್ಬಳನ್ನು ನಾವು ತಂದುಕೊಂಡ್ರೆ ವಿಹಿತ ಅಂತ ನನಗೆ ಕಾಣಿಸ್ತದೆ. ಅದಕ್ಕಾಗಿ ಆ ಗಾಂಧಾರವನ್ನು ಆಳುತ್ತಿರುವಂತಹ ಸುಬಲ ರಾಜನಿಗೆ ಹಿಂದೆ ನಮ್ಮ ಕನ್ಯಾಪೇಕ್ಷೆಯ ಕುರಿತು ಓಲೆಯನ್ನು ಬರೆದು ಕಳುಹಿಸುತ್ತೇನೆ. ನೋಡೋಣ, ಉತ್ತರವನ್ನು ಅವಲಂಬಿಸಿ ಮುಂದಿನ ಕಾರ್ಯಕ್ರಮವನ್ನು ಕೊರುಡನಗ ಸುಬಯನ್ನು ಕೊಡುವುದೇ ಕೊರುಡನಗ ಸುಬಯನ್ನು ಕೊಡುವುದೇ ಕರದ ನೋಡಿದ ಬಿಂದು.